ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ನಮ್ಮ ಹಿಂದಿನ ಪಾಠದಲ್ಲಿ ದೇವರು ಇಸ್ರಾಯೇಲ್ ಕುಲಗಳನ್ನು ನೀರಸವಾದ ಮರುಭೂಮಿಯಲ್ಲಿ ಆಕಾಶದಿಂದ ಆಹಾರವನ್ನು ಕೊಡುವುದರಿಂದ ಅವರು ಹಸಿವೆಯಿಂದ ಸಾಯದ ಹಾಗೆ ಅವರನ್ನು ಹೇಗೆ ಲಕ್ಷಿಸಿದನೆಂಬುದನ್ನು ನಾವು ನೋಡಿಕೊಂಡೆವು. ಅವರ ನಂಬಿಗಸ್ತಿಕೆಯ ಮತ್ತು ವಿಶ್ವಾಸದ ಕೊರತೆಯ ಕಾರಣದಿಂದ ಅವರು ಆಗಾಗ್ಗೆ ದೇವರನ್ನು ಹೇಗೆ ರೇಗಿಸುತ್ತಿದ್ದರೆಂಬುದನ್ನು ಕೂಡ ನಾವು ನೋಡಿಕೊಂಡೆವು. ದೇವರು ಇಸ್ರಾಯೇಲರಿಗೆ ಮರುಭೂಮಿಯಲ್ಲಿ ಕಾಣಿಸಿಕೊಂಡು ಅವರಿಗೆ ಹೇಗೆ ತನ್ನ ಪರಿಶುದ್ಧವಾದ ಧರ್ಮಶಾಸ್ತ್ರವನ್ನು ಕೊಟ್ಟನೆಂಬುದನ್ನು ಈ ದಿನ ನಾವು ನೋಡಲಿಕ್ಕಿದ್ದೇವೆ. ತೋರಾದಲ್ಲಿನ ವಿಮೋಚನಾ ಕಾಂಡ ಪುಸ್ತಕದ 19ನೇ ಅಧ್ಯಾಯದಲ್ಲಿ ನಾವು ಓದುತ್ತಿದ್ದೇವೆ. ಅದು ಹೀಗೆ ಪ್ರಾರಂಭವಾಗುತ್ತದೆ. ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಟ 3ನೇ ತಿಂಗಳಿನ ಅದೇ ದಿವಸದಲ್ಲಿ ಸೀನಾಯಿ ಅರಣ್ಯಕ್ಕೆ ಬಂದರು. ಮೋಶೆ ಮತ್ತು ಇಸ್ರಾಯೇಲರೆಲ್ಲರೂ ಮರುಭೂಮಿಯ ಮೂಲಕವಾದ ತಮ್ಮ ಪ್ರಯಾಣದಲ್ಲಿ ಈಗ ಎಲ್ಲಿದ್ದಾರೆ? ಅವರು ಈಗ ಸೀನಾಯಿ ಪರ್ವತಕ್ಕೆ ಬಂದಿದ್ದಾರೆ. ಉರಿಯುತ್ತಿದ್ದರೂ ಸುಟ್ಟು ಹೋಗದಿದ್ದಂತಹ ಪೊದೆಯಿಂದ ದೇವರು ಮೋಶೆಯನ್ನು ಮೊದಲು ಕರೆದು ಮಾತಾಡಿದ್ದು ಎಲ್ಲಿ ಎಂಬುದು ನಿಮಗೆ ಜ್ಞಾಪಕವಿದೆಯೋ? ಇದು ಅದೇ ಸೀನಾಯಿ ಪರ್ವತವಾಗಿತ್ತು. ನಿಮಗೆ ಆ ಕಥೆಯು ನೆನಪಿದೆಯಾ? ಸೀನಾಯಿ ಬೆಟ್ಟದ ಮೇಲೆ ದೇವರು ಮೋಶೆಯೊಂದಿಗೆ ಹೇಗೆ ಮಾತಾಡಿದನೆಂಬುದನ್ನು ಕೇಳಿಸಿಕೊಂಡಿದ್ದೇವೆ. ಆತನು ಹೇಳಿದ್ದೇನೆಂದರೆ, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡೇ ನೋಡಿದ್ದೇನೆ. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೆ ಇಳಿದು ಬಂದಿದ್ದೇನೆ. ಆದ್ದರಿಂದ ಈಗ ನೀನು ಹೋಗು, ನಾನು ನಿನ್ನನ್ನು ಕಳಿಸುತ್ತೇನೆ. ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು. ದೇವರು ಮೋಶೆಗೆ ವಾಗ್ದಾನ ಮಾಡಿದ್ದನ್ನು ನೆರವೇರಿಸಿದನು. ಖಂಡಿತವಾಗಿಯೂ ಆತನು ನೆರವೇರಿಸಿದನು. ಈ ದಿನ ತೋರಾದಲ್ಲಿನ ನಮ್ಮ ಓದುವಿಕೆಯಲ್ಲಿ ಮೋಶೆ ಎಲ್ಲಿದ್ದಾನೆ? ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ ಎಂದು ದೇವರು ಮೋಶೆಗೆ ಹೇಳುತ್ತಾ ಉರಿಯುವ ಪೊದೆಯಲ್ಲಿ 40 ವರ್ಷಗಳ ಮೊದಲೇ ವಾಗ್ದಾನ ಮಾಡಿದ ಹಾಗೆಯೇ ಮೋಶೆ ಮತ್ತು ಇಸ್ರಾಯೇಲ್ಯರ ಜನರ ಸಮೂಹವು ಸೀನಾಯಿ ಪರ್ವತದ ಎದುರಿನಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. ದೇವರು ಮೋಶೆಗೆ ಸೀನಾಯಿ ಪರ್ವತದಲ್ಲಿ ಮತ್ತೆ ಕಾಣಿಸಿಕೊಂಡು ಇಸ್ರಾಯೇಲ್ಯರೆಲ್ಲರಿಗೂ ಹೇಗೆ ಮಾತಾಡಿದನೆಂಬುದನ್ನು ಈಗ ನೋಡಿಕೊಳ್ಳೋಣ. ವಾಕ್ಯವು ಹೀಗೆ ಹೇಳುತ್ತದೆ: ಮೋಶೆ ಬೆಟ್ಟವನ್ನೇರಿ ಮೇಲಕ್ಕೆ ಹೋದಾಗ ಯಹೋವನು ಅವನಿಗೆ ಬೆಟ್ಟದ ಮೇಲಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ, ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಅಂದನು. ಆಗ ಮೋಶೆ ಬಂದು ಜನರ ಹಿರಿಯರನ್ನು ಕೂಡಿಸಿ ಯಹೋವನ ಆಜ್ಞಾಪಿಸಿದ್ದ ಈ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದನು. ಜನರೆಲ್ಲರೂ ಯಹೋವನು ಹೇಳಿದಂತೆಯೇ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಯಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ಇಸ್ರಾಯೇಲ್ಯರು ದೇವರಿಗೆ ಹೇಗೆ ಉತ್ತರಿಸಿದರೆಂಬುದನ್ನು ನೀವು ಕೇಳಿಸಿಕೊಂಡಿರಾ? ಅವರು ಯಹೋವನು ಹೇಳಿದಂತೆಯೇ ನಾವು ಮಾಡುತ್ತೇವೆ ಎಂದು ಹೇಳಿದರು. ಅವರು ಹೇಳಿದ್ದು ಸತ್ಯವೋ? ದೇವರ ಆಜ್ಞೆಗಳನ್ನೆಲ್ಲ ಅವರು ಕಾಪಾಡಿಕೊಂಡರ? ತಾನು ಅವರಿಗೆ ಆಜ್ಞಾಪಿಸಿದ ಪ್ರತಿಯೊಂದನ್ನು ಮಾಡುವುದಕ್ಕೆ ಅವರು ಶಕ್ತರಲ್ಲವೆಂಬುದನ್ನು ದೇವರು ತುಂಬಾ ಚೆನ್ನಾಗಿ ತಿಳಿದಿದನು. ಪಾಪಿಗಳ ವಿಮೋಚನೆಗಾಗಿ ಈ ಲೋಕಕ್ಕೆ ಬರಬೇಕಾಗಿದ್ದ ವಿಮೋಚಕನಿಗೆ ಸಂಬಂಧಿಸಿದ ಶುಭ ಸಂದೇಶವನ್ನು ನಂಬಿ ಆತನ ಮುಂದೆ ತಮ್ಮ ಪಾಪಭರಿತ ಸ್ಥಿತಿಯನ್ನು ಒಪ್ಪಿಕೊಂಡು ದೇವರನ್ನು ಮೆಚ್ಚಿಸುವುದಕ್ಕೆ ತಮಗಿರುವ ಅಸಮರ್ಥತೆಯನ್ನು ಅವರು ಗ್ರಹಿಸಿಕೊಳ್ಳಬೇಕೆಂದು ದೇವರು ಅವರಿಂದ ಬಯಸಿದ್ದನು. ದೇವರ ವಾಗ್ದಾನಗಳಲ್ಲಿ ಅವರ ಪೂರ್ವಿಕರಾದ ಅಬ್ರಹಾಮ, ಈಸಾಕ ಮತ್ತು ಯಾಕೋಬರಿಗಿದ್ದ ನಂಬಿಕೆಯ ಆಧಾರದ ಮೇಲೆ ದೇವರು ಅವರ ಪಾಪಗಳನ್ನು ಕ್ಷಮಿಸಿದ್ದನು. ನಂಬಿಕೆಯ ಮೂಲಕ ಮಾತ್ರವೇ ಇಸ್ರಾಯೇಲರನ್ನು ಸಹ ಕ್ಷಮಿಸುವುದಕ್ಕೆ ದೇವರು ಇಷ್ಟಪಟ್ಟಿದ್ದನು. ನಂಬಿಕೆ ಒಂದರಿಂದ ಮಾತ್ರವೇ ದೇವರ ರಕ್ಷಣೆಯ ಮಾರ್ಗವು ಯಾವಾಗಲೂ ಉಂಟಾಗುತ್ತದೆ, ಅಂದರೆ ದೇವರಲ್ಲಿ ಮತ್ತು ಆತನ ರಕ್ಷಣೆಯ ಯೋಜನೆಯಲ್ಲಿ ನಂಬಿಕೆ ಇಡುವುದು. ವಾಕ್ಯವು ಹೀಗೆ ಹೇಳುತ್ತದೆ, ಕರ್ಮ ಮಾರ್ಗದಿಂದ ಯಾವನೂ ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ, ಯಾಕೆಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಇದು ಗಲಾತ್ಯ 3:11 ವಚನದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಹೀಗೂ ಈ ವಿಷಯಕ್ಕೆ ಸಂಬಂಧಿಸಿದಂತ ಇಸ್ರಾಯೇಲ್ ಜನರು ತಮ್ಮ ಸ್ವಂತ ಶ್ರಮಗಳ ಮುಖಾಂತರ ದೇವರ ಮುಂದೆ ನೀತಿವಂತರಾಗುವುದನ್ನು ತಾವು ಸಾಧಿಸಲು ಶಕ್ತರಾಗುತ್ತೇವೆಂದು ನಿರೀಕ್ಷಿಸಿದ್ದರು. ಅವರು ಎಷ್ಟೊಂದು ಮೂರ್ಖರು, ಅಂದರೆ ಜ್ಞಾನದಲ್ಲಿ ಎಷ್ಟೊಂದು ಚಿಕ್ಕವರು. ತಾವು ಎಷ್ಟೊಂದು ಸಲ ದೇವರನ್ನು ನೋಯಿಸಿದ್ದೇವೆಂಬುದನ್ನು ಅವರು ಮರೆತು ಬಿಟ್ಟಿದ್ದಾರೆ. ದೇವರ ಮುಂದೆ ತಮ್ಮ ಪಾಪ ಎಷ್ಟೊಂದು ದೊಡ್ಡದೆಂಬುದನ್ನು ಇನ್ನೂ ಅವರು ಗ್ರಹಿಸಿಕೊಳ್ಳಲಿಲ್ಲ. ಅವರ ಅನಿಸಿಕೆಯಲ್ಲಿ ಪಾಪವು ಅಂತಹ ಗಂಭೀರವಾದ ವಿಷಯವಾಗಿರಲಿಲ್ಲ, ಆದರೆ ಅವರಿಗೆ ನ್ಯಾಯ ತೀರಿಸುವುದಕ್ಕಿದ್ದ ದೇವರ ದೃಷ್ಟಿಯಲ್ಲಿ ಪಾಪವು ಒಂದು ಭಯಂಕರವಾದ ವಿಷಯವಾಗಿತ್ತು. ದೇವರು ಪರಿಶುದ್ಧನು ಮತ್ತು ಸಂಪೂರ್ಣನೂ ಆಗಿದ್ದಾನೆ. ಸಂಪೂರ್ಣತೆಗಿಂತಲೂ ಕಡಿಮೆಯಾಗಿರುವ ಯಾವುದೇ ಕೆಲಸವನ್ನು ಆತನು ಸಮ್ಮತಿಸುವುದಿಲ್ಲ. ಹೇಗೂ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಸ್ರಾಯೇಲರು ಇದನ್ನು ಇನ್ನೂ ಗ್ರಹಿಸಿಕೊಳ್ಳಲಿಲ್ಲ. ಅದಕ್ಕಾಗಿಯೇ ಅವರು ಯಹೋವನು ಹೇಳಿದಂತೆಯೇ ನಾವು ಮಾಡುತ್ತೇವೆ ಎಂದು ಹೇಳಿದರು. ಹೇಗೂ ಯಹೋವನು ಹೇಳಿದಂತೆಯೇ ನಾವು ಮಾಡಿದ್ದೇವೆ ಎಂದು ಹೇಳಿರುವುದನ್ನು ಅವರು ಮಾಡುವುದಿಲ್ಲ ಎಂಬುದನ್ನು ಅವರಿಗೆ ತೋರಿಸುವುದಕ್ಕೆ ಆತನು ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದನು. ದೇವರು ಹೇಗೆ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದು ತನ್ನ ಮಹಿಮೆಯನ್ನು ಮತ್ತು ಪರಿಶುದ್ಧತೆಯನ್ನು ಪ್ರಕಟಿಸಿಕೊಂಡು ಇಸ್ರಾಯೇಲರಿಗೆ 10 ಆಜ್ಞೆಗಳನ್ನು ಕೊಟ್ಟನೆಂಬುದನ್ನು ನೋಡುವುದಕ್ಕೆ ವಾಕ್ಯಗಳಲ್ಲಿರುವುದನ್ನು ಈಗ ಮುಂದುವರಿಸೋಣ. ವಾಕ್ಯವು ಹೀಗೆ ಹೇಳುತ್ತದೆ, ಮೋಶೆ ಜನರ ಮಾತುಗಳನ್ನು ಯಹೋವನಿಗೆ ಅರಿಕೆ ಮಾಡಲಾಗಿ ಯಹೋವನು ಅವನಿಗೆ, ನೀನು ಜನರ ಬಳಿಗೆ ಹೋಗಿ 3ನೇ ದಿನದಲ್ಲಿ ಯಹೋವನು ಸಮಸ್ತ ಜನರಿಗೂ ಪ್ರತ್ಯಕ್ಷನಾಗಿ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬರುವನು ಎಂದು ಹೇಳು ಅಂದನು. ಜನರು ಹತ್ತಿರ ಬಾರದಂತ ಒಂದು ಬೆಟ್ಟದ ಸುತ್ತಲೂ ಮೇರೆಯನ್ನು ಮಾಡಿಸಿ ಜನರಿಗೆ ಎಚ್ಚರಿಕೆಯಾಗಿರ್ರಿ, ನೀವು ಈ ಬೆಟ್ಟವನ್ನು ಏರಲು ಕೂಡದು, ಅದರ ಅಂಚನ್ನು ಮುಟ್ಟಲೂ ಕೂಡದು. ಮುಟ್ಟಿದವನಿಗೆ ಅಗತ್ಯವಾಗಿ ಪ್ರಾಣಶಿಕ್ಷೆಯಾಗಬೇಕು. ಅಂಥವನನ್ನು ಯಾರೂ ಮುಟ್ಟಕೂಡದು. ಕಲ್ಲುಗಳನ್ನಾದರೂ ಬಾಣಗಳನ್ನಾದರೂ ಎಸೆದು ಅವನನ್ನು ಕೊಲ್ಲಬೇಕು. ಮನುಷ್ಯನಾಗಲಿ ಪಶುವಾಗಲಿ ಬೆಟ್ಟವನ್ನು ಮುಟ್ಟಿದರೆ ಉಳಿಯಬಾರದು. 3ನೇ ದಿನದಲ್ಲಿ ಸೂರ್ಯೋದಯವಾಗುವಾಗ ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಮುಗಿಲು, ತುತ್ತೂರಿಯ ಮಹಾಧ್ವನಿಯು ಉಂಟಾಗಲು ಪಾಳೆಯದಲ್ಲಿದ್ದ ಜನರೆಲ್ಲರೂ ನಡುಗಿದರು. ದೇವದರ್ಶನಕ್ಕಾಗಿ ಮೋಶೆ ಜನರನ್ನು ಪಾಳೆಯದ ಹೊರಕ್ಕೆ ಬರಮಾಡಲು ಅವರು ಬೆಟ್ಟದ ಬುಡದಲ್ಲಿ ನಿಂತುಕೊಂಡರು. ಯಹೋವನು ಬೆಂಕಿಯೊಳಗೆ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬಂದದರಿಂದ ಆ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತು. ಆ ಹೊಗೆ ಆವಿಗೆಯ ಹೊಗೆಯಂತೆ ಏರಿತು. ಅದಲ್ಲದೆ ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸಿತು. ತುತ್ತೂರಿಯ ಧ್ವನಿ ಹೆಚ್ಚಾಗುತ್ತಾ ಬಂತು. ಯಹೋವನು ಸೀನಾಯಿ ಬೆಟ್ಟದ ಶಿಖರಕ್ಕೆ ಇಳಿದು ಬಂದನು. ದೇವರ ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನೂ ಮಾಡಿಕೊಳ್ಳಬಾರದು. ನಾನು ನಿನ್ನ ದೇವರಾದ ಯಹೋವನು. ನಿನ್ನ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯಹೋವನು ತನ್ನ ಹೆಸರನ್ನು ಅಯೋಗ್ಯಕಾರಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನರಹತ್ಯ ಮಾಡಬಾರದು. ವ್ಯಭಿಚಾರ ಮಾಡಬಾರದು. ಕದಿಯಬಾರದು. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಹೆಣ್ಣಾಳು, ಗಂಡಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನೂ ಆಶಿಸಬಾರದು. ಆ ಗುಡುಗು ಮಿಂಚುಗಳನ್ನು ತುತ್ತೂರಿ ಧ್ವನಿಯಾಗುತ್ತಿರುವುದನ್ನು ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರೆಲ್ಲರೂ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡರು. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳುವೆವು. ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ತೇವು ಎಂದು ಹೇಳಿದರು. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. ಜನರು ದೂರದಲ್ಲಿ ನಿಂತಿದ್ದರು. ಈ ದಿನ ವಾಕ್ಯದಲ್ಲಿರುವುದನ್ನು ಇಲ್ಲಿಗೆ ನಿಲ್ಲಿಸುತ್ತೇವೆ. ದೇವರ ಚಿತ್ತದಂತೆ ಮುಂದಿನ ಕಾರ್ಯಕ್ರಮದಲ್ಲಿ ಸೀನಾಯಿ ಬೆಟ್ಟದ ಮೇಲೆ ದೇವರು ಇಸ್ರಾಯೇಲರಿಗೆ ಕೊಟ್ಟಂತ 10 ಆಜ್ಞೆಗಳಲ್ಲಿ ಪ್ರತಿಯೊಂದನ್ನೂ ನಾವು ನೋಡಿಕೊಳ್ಳಲಿದ್ದೇವೆ. ಆದರೆ ಈ ದಿನ ನಿಮಗೆ ವಿದಾಯ ಹೇಳುವುದಕ್ಕಿಂತ ಮುಂಚೆ ಈಗ ನಾನೇ ಓದಿದ್ದರ ಮೂಲಕವಾಗಿ ಏನೋ ಒಂದನ್ನು ಕಲಿಸುವುದಕ್ಕೆ ದೇವರು ಇಚ್ಛಿಸಿದ್ದಾನೆ. ನಾವು ಇದನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಏನೆಂದರೆ, ದೇವರು ಪರಿಶುದ್ಧನು ಮತ್ತು ನಾವು ನಮ್ಮ ಸ್ವಂತ ಪರಿಶ್ರಮಗಳ ಮೂಲಕವಾಗಿ ಎಂದಿಗೂ ಆತನ ಸಮೀಪಕ್ಕೆ ಹೋಗುವುದಕ್ಕಾಗುವುದಿಲ್ಲ. ವಾಕ್ಯವು ನಮಗೆ ಕಲಿಸುವುದೇನೆಂದರೆ, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ ಮತ್ತು ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಅರಣ್ಯದ ಬೆಂಕಿಯ ದಾರಿಯಲ್ಲಿರುವ ಹುಲ್ಲಿಗೆ ಏನಾಗುತ್ತದೆ ಎಂಬುದು ನಮಗೆಲ್ಲರಿಗೂ ಗೊತ್ತು. ಈ ದಿನದ ನಮ್ಮ ಪಾಠದ ಪ್ರಾರಂಭದಲ್ಲಿ ಇಸ್ರಾಯೇಲರು ಮೋಶೆಗೆ ಯಹೋವನು ಹೇಳಿದ್ದೆಲ್ಲವನ್ನೂ ನಾವು ಮಾಡುತ್ತೇವೆ ಎಂದು ಹೇಗೆ ಉತ್ತರಿಸಿದರೆಂಬುದನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅವರು ದೇವರ ಪರಿಶುದ್ಧತೆಯನ್ನು ಗ್ರಹಿಸಿದವರಾಗಿರಲಿಲ್ಲ. ಆದ್ದರಿಂದ ಅವರು ಹೀಗೆ ಹೇಳಿದ್ದಾರೆ, ಹೇಗಾದರೂ ತಮ್ಮ ಸ್ವಂತ ಪರಿಶ್ರಮಗಳ ಮೂಲಕವಾಗಿ ದೇವರನ್ನು ಮೆಚ್ಚಿಸುವುದಕ್ಕೆ ನಾವು ಶಕ್ತರಾಗುತ್ತೇವೆಂದು ಅವರು ಅಂದುಕೊಂಡಿದ್ದರು. ಹೇಗೂ ಸೀನಾಯಿ ಬೆಟ್ಟದ ಮೇಲೆ ದೇವರು ಅವರಿಗೆ ಕಾಣಿಸಿಕೊಂಡ ನಂತರ ಅವರ ಆಲೋಚನೆಗಳು ಪರಿಣಾಮಕಾರವಾಗಿ ಬದಲಾಗಿ ಹೋದವು. ಇಸ್ರಾಯೇಲರು ಗುಡುಗು ಮಿಂಚುಗಳನ್ನು ಮತ್ತು ಬೆಟ್ಟದಿಂದ ಹೊರಸೂಸುತ್ತಿದ್ದ ಹೊಗೆಯನ್ನು ಪ್ರತ್ಯಕ್ಷವಾಗಿ ಕಂಡು ಮತ್ತು 10 ಆಜ್ಞೆಗಳೊಂದಿಗೆ ಯಹೋವನ ಧ್ವನಿಯ ಪ್ರತಿಧ್ವನಿಯನ್ನು ಕೇಳಿಸಿಕೊಂಡ ಅವರು ಭಯದಿಂದ ನಡುಗಿದರು. ಅವರು ದೂರದಲ್ಲಿ ನಿಂತು ಮೋಶೆಗೆ, ನೀನೇ ನಮ್ಮೊಂದಿಗೆ ಮಾತಾಡು, ನಾವು ಕೇಳುತ್ತೇವೆ, ಆದರೆ ದೇವರು ನಮ್ಮೊಂದಿಗೆ ಮಾತಾಡಿದರೆ ನಾವು ಸತ್ತೇ ಹೋಗುತ್ತೇವೆ ಅಂದರು. ಹೀಗೆ ಇಸ್ರಾಯೇಲರು ದೇವರ ಪೂರ್ಣ ಪರಿಶುದ್ಧತೆಯನ್ನು ಮತ್ತು ಆತನನ್ನು ಸಮೀಪಿಸುವುದಕ್ಕೆ ತಮ್ಮ ಪೂರ್ತಿ ಅಸಮರ್ಥತೆಯನ್ನು ಗ್ರಹಿಸಿಕೊಳ್ಳೋದಕ್ಕೆ ಆರಂಭಿಸಿದರು. ಸೀನಾಯಿ ಬೆಟ್ಟದ ಬುಡದಲ್ಲಿ ಅವರು ವಾಕ್ಯದ ಸತ್ಯವನ್ನು ಅರಿತುಕೊಂಡರು. ಏನೆಂದರೆ, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ ಮತ್ತು ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಈ ವಾಕ್ಯಗಳು 1 ಪೇತ್ರ 1:24 ಮತ್ತು ಹಿಬ್ರಿಯ 12:26 ಈ ವಾಕ್ಯಗಳು ಬರೆಯಲ್ಪಟ್ಟಿದೆ. ಒಬ್ಬ ಪರಿಶುದ್ಧನಾದ ದೇವರ ಪ್ರಸನ್ನತೆಯಲ್ಲಿ ಇಸ್ರಾಯೇಲರು ಪ್ರಾಮಾಣಿಕವಾಗಿ ಏನೂ ತೊಂದರೆ ಇಲ್ಲ, ಯಹೋವನು ಹೇಳಿದ್ದನ್ನೆಲ್ಲ ನಾವು ಮಾಡುತ್ತೇವೆ ಎಂದು ಹೇಳುವುದಕ್ಕೆ ಶಕ್ತರಾಗಿದ್ದರು? ಇಲ್ಲ, ಅವರು ಶಕ್ತರಿರಲಿಲ್ಲ. ಈಗ ಇಸ್ರಾಯೇಲರು ತಾವು ಒಂದು ಸಮಸ್ಯೆಯಲ್ಲಿದ್ದೇವೆ, ತುಂಬಾ ಗಂಭೀರವಾದ ಸಮಸ್ಯೆ ಎನ್ನುವುದನ್ನು ಗ್ರಹಿಸಿಕೊಂಡರು. ಅವರು ದೇವರ ಪರಿಶುದ್ಧತೆಯನ್ನು ಮತ್ತು ಆತನ ಆಜ್ಞೆಗಳನ್ನು ಕಟ್ಟುನಿಟ್ಟನ್ನು ಅರ್ಥ ಮಾಡಿಕೊಂಡರು. ಅವರು ದೇವರ ಸಂಪೂರ್ಣ ಧರ್ಮಶಾಸ್ತ್ರವನ್ನು ಕಾಪಾಡಿಕೊಳ್ಳುವುದಕ್ಕೆ ತಮಗಿರುವ ಅಸಮರ್ಥತೆಯನ್ನು ಮತ್ತು ಅಪರಿಶುದ್ಧತೆಯನ್ನು ಅರ್ಥ ಮಾಡಿಕೊಂಡರು. ತಾವು ಬೆಂಕಿಯ ದಾರಿಯಲ್ಲಿರುವ ಒಣಗಿದ ಹುಲ್ಲಿನ ಹಾಗಿದ್ದೇವೆ ಎಂಬುದನ್ನು ಅವರು ತಿಳಿಕೊಂಡರು. ನಿಮ್ಮ ವಿಷಯವೇನು? ನೀವು ಕರ್ತನ ಪರಿಶುದ್ಧತೆಯನ್ನು ಗ್ರಹಿಸಿಕೊಂಡಿದ್ದೀರೋ? ದೇವರು ಮತ್ತು ಆತನ ಧರ್ಮಶಾಸ್ತ್ರವು ನೀತಿಯುಳ್ಳದ್ದು ಮತ್ತು ಸಂಪೂರ್ಣವಾದದ್ದು ಎಂಬುದನ್ನು ನೀವು ನೋಡಿದ್ದೀರೋ? ನಿಮ್ಮ ಹೃದಯ ಮತ್ತು ನಿಮ್ಮ ಕೆಲಸಗಳು ದೇವರ ಮುಂದೆ ಅನೀತಿಯುಳ್ಳದ್ದು ಮತ್ತು ಅಸಂಪೂರ್ಣತೆ ಎಂಬುದನ್ನು ನೀವು ಗ್ರಹಿಸಿದ್ದೀರೋ? ಇಲ್ಲವೇ ಇಸ್ರಾಯೇಲರು ಅಂದುಕೊಂಡಂತೆ ಏನೂ ತೊಂದರೆ ಇಲ್ಲ, ಯಹೋವನು ಹೇಳಿದ್ದವನ್ನು ನಾವು ಮಾಡುತ್ತೇವೆ, ನಮ್ಮ ಒಳ್ಳೆಯ ಕೆಲಸಗಳಿಂದ ದೇವರು ಸಮೀಪಕ್ಕೆ ನಾವು ಎಳೆಯಲ್ಪಡುತ್ತೇವೆ ಎಂದು ನೀವು ಅಂದುಕೊಳ್ಳುತ್ತೀರೋ? ನಿಜವಾಗಿಯೂ ಅಂತಹ ಆಲೋಚನೆಗಳು ದೇವರ ಆಲೋಚನೆಗಳೊಂದಿಗೆ ಹೋಲಿಕೆಯಾಗುವುದಿಲ್ಲ. ಶುದ್ಧನೂ ಮತ್ತು ಪರಿಶುದ್ಧನೂ ಆಗಿರುವ ಒಬ್ಬನೊಂದಿಗೆ ಪಾಪದ ಹೊಲಸು ಮತ್ತು ಕಲೆಯೊಂದಿಗಿರುವವರು ವಾಸ ಮಾಡುವುದಕ್ಕಾಗುತ್ತದೋ? ಇಲ್ಲ, ಹಾಗೆ ಆಗುವುದಿಲ್ಲ. ಯಾವುದನ್ನಾದರೂ ಅರ್ಧ ಒಳ್ಳೆಯದು ಮತ್ತು ಅರ್ಧ ಕೆಟ್ಟದ್ದು ಎಂಬುದಾಗಿ ದೇವರು ಒಪ್ಪಿಕೊಳ್ಳುತ್ತಾನೋ? ಇಲ್ಲ, ಆತನು ಒಪ್ಪಿಕೊಳ್ಳಲಾರ ಮತ್ತು ಒಪ್ಪಿಕೊಳ್ಳುವುದೂ ಇಲ್ಲ. ದೇವರು ಪರಿಶುದ್ಧನು ಮತ್ತು ಅಪವಿತ್ರವಾದದ್ದನ್ನು ಆತನು ಸಹಿಸಿಕೊಳ್ಳುವುದಿಲ್ಲ. ಆತನು ಸಂಪೂರ್ಣತೆಯನ್ನು ಹಕ್ಕಿನಿಂದ ಕೇಳುತ್ತಾನೆ. ನೀವು ಇದನ್ನು ಅರ್ಥ ಮಾಡಿಕೊಂಡಿದ್ದೀರೋ? ಅಥವಾ ನ್ಯಾಯ ತೀರ್ಪಿನ ದಿನದಂದು ನಿಮ್ಮ ಒಳ್ಳೆಯ ಕೆಲಸಗಳು ನಿಮ್ಮ ಕೆಟ್ಟ ಕೆಲಸಗಳನ್ನು ಹೇಗಾದರೂ ತೊಳೆದು ಹಾಕುತ್ತೇವೆ ಎಂದು ನೀವು ನಿರೀಕ್ಷಿಸುತ್ತೀರೋ? ಒಂದು ವೇಳೆ ಹಾಗಾಗಿರುವುದಾದರೆ ದೇವರು ಒಬ್ಬ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುತ್ತಿರಲಿಲ್ಲ. ಉದಾಹರಣೆಗೆ, ಒಬ್ಬ ಕೊಲೆಗಾರನಿಗೆ ನೀನು ಕೊಲೆ ಮಾಡಿದ ಅಪರಾಧಿಯಾಗಿದ್ದಿ, ಹೇಗೂ ನೀನು ಈ ಹಿಂದೆ ಮಾಡಿರುವ ಒಳ್ಳೆಯ ಕೆಲಸಗಳ ಕಾರಣದಿಂದ ನೀನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ನೀನು ಬಿಡುಗಡೆಯಾಗಿ ಹೋಗು ಎಂದು ಹೇಳುವ ಒಬ್ಬ ನ್ಯಾಯಾಧೀಶನ ಕುರಿತಾಗಿ ಆಲೋಚಿಸೋಣ. ಇದನ್ನು ಮಾಡಿದ ನ್ಯಾಯಾಧೀಶನಿಗೆ ನಾವು ಏನು ಹೇಳಬಹುದು? ಈತನೊಬ್ಬ ಅನೀತಿವಂತ ಮತ್ತು ಅನ್ಯಾಯವುಳ್ಳ ನ್ಯಾಯಾಧೀಶ ಎಂದು ನಾವು ಹೇಳುತ್ತೇವೆ. ಸ್ನೇಹಿತರೆ, ದೇವರು ಒಬ್ಬ ನೀತಿಯುಳ್ಳ ನ್ಯಾಯಾಧಿಪತಿ. ಆತನು ಪಾಪವನ್ನು ಉದಾಸೀನ ಮಾಡುವುದಿಲ್ಲ. ಲೋಕಕ್ಕೆ ನ್ಯಾಯ ತೀರಿಸುವನಾಗಿದ್ದ ದೇವರಾದ ಕರ್ತನು ಕೇವಲ ಯಾವುದು ನೀತಿಯುಳ್ಳದ್ದೋ ಅದನ್ನು ಮಾತ್ರ ಮಾಡುತ್ತಾನೆ. ದೇವರ ನೀತಿವಂತಿಕೆಯು ಪಾಪಕ್ಕಾಗಿ ಸಂಬಳವನ್ನು ಹಕ್ಕಿನಿಂದ ಕೇಳುತ್ತದೆ. ಆ ಸಂಬಳವೇ ಮರಣ ಮತ್ತು ದೇವರಿಂದ ನಿತ್ಯವಾದ ಬೇರ್ಪಡುವಿಕೆ. ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳು ಪಾಪದ ನಮ್ಮ ಸಾಲವನ್ನು ಇಲ್ಲದಂತೆ ಮಾಡುವುದಿಲ್ಲ. ನಮ್ಮ ಒಳ್ಳೆಯ ಕೆಲಸಗಳ ಕುರಿತಾಗಿ ವಾಕ್ಯವು ಹೀಗೆ ಹೇಳುತ್ತದೆ, ನಾವೆಲ್ಲರೂ ಅಶುದ್ಧನ ಆಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರಗೆಲೆ ಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ, ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ದೇವರು ದಹಿಸುವ ಅಗ್ನಿಯಂತಿದ್ದಾನೆ ಮತ್ತು ಆದಾಮನ ಮಕ್ಕಳ ಒಳ್ಳೆಯ ಕಾರ್ಯಗಳು ಒಣಗಿದ ಹುಲ್ಲಿನ ಹಾಗಿವೆ. ನಮ್ಮ ಸ್ವಂತ ನೀತಿವಂತಿಕೆಯಲ್ಲಿ ದೇವರ ಪರಿಶುದ್ಧ ನ್ಯಾಯ ತೀರ್ಪಿನ ಬೆಂಕಿಯ ಮುಂದೆ ನಮಗೆ ನಿಲ್ಲುವುದಕ್ಕಾಗುವುದಿಲ್ಲ. ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದಂತಹ ದೇವರ ಬೆಂಕಿಯ ಸಮೀಪ ಹೋಗುವುದಕ್ಕೆ ಇಸ್ರಾಯೇಲರು ಧೈರ್ಯಗೊಂಡರು. ದೇವರು ಇದ್ದ ಬೆಟ್ಟದ ಮೇಲೆ ಹತ್ತುವುದಕ್ಕೆ ಅವರು ಪ್ರಯತ್ನಿಸಿದರು. ಕುಲಿಮೆಯಿಂದ ಬರುವ ಹೊಗೆಯಂತೆ ಹೊಗೆಯ ಅಲೆಯು ಬರುತ್ತಿದ್ದ ಬೆಟ್ಟದ ಸಮೀಪಕ್ಕೆ ಹಾಗೂ ಗುಡುಗು ಮತ್ತು ಮಿಂಚುಗಳೊಂದಿಗೆ ಕಂಪನಗೊಂಡು ಗರ್ಜಿಸುತ್ತಿದ್ದ ಬೆಟ್ಟದ ಸಮೀಪಕ್ಕೆ ಹೋಗುವುದಕ್ಕೆ ಅವರು ಸಾಕಷ್ಟು ಧೈರ್ಯವುಳ್ಳವರಾಗಿದ್ದರು? ಇಲ್ಲ, ಅವರು ಅದರ ಹತ್ತಿರ ಹೋಗಲಿಲ್ಲ. ಅವರು ಬಹುದೂರದಲ್ಲಿ ನಿಂತುಕೊಂಡು ಭಯದಿಂದ ನಡುಗುತ್ತಿದ್ದರು. ದೇವರಾದ ಕರ್ತನ ಪರಿಶುದ್ಧತೆ ಮತ್ತು ಆತನ ಗಂಭೀರವಾದ ಶಕ್ತಿಯ ಮುಂದೆ ಅವರು ಅನುಭವಿಸಿದ ಭಯದ ಕಾರಣದಿಂದ ಅವರಲ್ಲಿ ಯಾವನೊಬ್ಬನೂ ಬೆಟ್ಟದ ಹತ್ತಿರ ಹೋಗುವುದಕ್ಕೆ ಧೈರ್ಯಗೊಳ್ಳಲಿಲ್ಲ. ಆದರೆ ಆ ಭಯವು ಅವರಿಗೆ ತುಂಬಾ ಒಳ್ಳೆಯದಾಗಿತ್ತು, ಯಾಕೆಂದರೆ ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ದೇವರ ಭಯವೇ ಜ್ಞಾನದ ಮೂಲ. ಜ್ಞಾನೋಕ್ತಿ 1:7. ಸ್ನೇಹಿತರೆ, ಈ ದಿನ ನಮ್ಮ ಸಮಯವು ಮುಗಿಯಿತು. ನಾವು ಈಗ ತಾನೇ ಕೇಳಿಸಿಕೊಂಡು ನೋಡಿದ್ದನ್ನು ನಾವು ಜ್ಞಾಪಿಸಿಕೊಳ್ಳುವುದಕ್ಕೆ ನಾವು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇವೆ. ಅದೇನೆಂದರೆ, ದೇವರು ಪರಿಶುದ್ಧನು ಮತ್ತು ಪರಿಶುದ್ಧತೆಯ ತನ್ನ ಮಟ್ಟಕ್ಕನುಸಾರವಾಗಿ ಜನರಿಗೆ ತೀರ್ಪು ಮಾಡುತ್ತಾನೆ. ದೇವರು ಪರಿಶುದ್ಧನು ಮತ್ತು ಆತನು ಪಾಪವನ್ನು ನಿರ್ಲಕ್ಷಿಸುವುದಿಲ್ಲ. ದೇವರು ಪರಿಶುದ್ಧನು ಮತ್ತು ನಾವು ನಮ್ಮ ಸ್ವಂತ ಪರಿಶ್ರಮಗಳ ಅರ್ಹತೆಯ ಮೇಲೆ ಆತನ ಸಮೀಪಕ್ಕೆ ಹೋಗುವುದಕ್ಕಾಗುವುದಿಲ್ಲ. ಮುಂದಿನ ಪಾಠದಲ್ಲಿ ದೇವರ ಚಿತ್ತದಲ್ಲಿ ಸೀನಾಯಿ ಬೆಟ್ಟದ ಮೇಲೆ ಇಸ್ರಾಯೇಲರಿಗೆ ದೇವರು ಕೊಟ್ಟಂತಹ 10 ಆಜ್ಞೆಗಳನ್ನು ಪರೀಕ್ಷಿಸಿ ಅನುವಾದಿಸಿಕೊಳ್ಳಲಿದ್ದೇವೆ. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಆತನ ವಾಕ್ಯದಿಂದ ಸತ್ಯದ ಈ ತಳಹದಿಯ ಕುರಿತಾಗಿ ನೀವು ಆಲೋಚಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮಗೆ ತಿಳಿ ಹೇಳಲಿ.